ஹரி ஓம் ஸ்ரீ குருப்போ நம. அப்ரமம் பங்கரயித்தம் அஜனம் விமலம் சதா ஆனந்ததீர்த்தமலம் பஜே தாபத்ரயாபஹம் மித்யா சித்தாந்த துத்வாந்த வித்வம்ச விஷ்ணு பாசதாம் நோ ஹிருதம்பரே அர்த்திகல்ப்ளகல்போயம் பிரத்யத்திக கேசரி வியாசதீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானஹம் வாதிராஜ குருன் வந்தே ஹைகிரீவதாஸ்ரீயான் பூஜ்ய ராகவேந்திராய சத்யதர்மரதாய ச பஜதாம் கல்பவருக்ஷாய நமதாம் காமதேனவே துர்வாதி தாந்திரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ அத்யந்த தயாளவே ஆ பாதமௌலி பர்யந்தம் குருணாம் ஆப்தியம் ஸ்மரேத் தேன விக்னாஹ ப்ரணஷ்யந்தி சித்யந்த மனோரதாஹ. ஹரி ஓம் ஸ்ரீ குருப்யோ நமஹ. நாவு இவத்து பகவத்கீதையில் 3 அத்தியாயத்தில் 27-28 ஆ ஸ்லோகங்களே கீதா விருத்தியை நோடோண. ஜஸ்ட் இவத்து நாளை ஹொச வர்ஷ சுரு ஆகத்தே, எல்லரிகூ நூத்தன வருஷத சுபாஷயங்கள் ஷுரு மாடோண. ಈಗ ಈ ವಿಶೇಷ ಏನಂದ್ರೆ, ಈ 27-28 ಎರಡು ಶ್ಲೋಕಗಳಲ್ಲಿ ಜ್ಞಾನಿ ಅಜ್ಞಾನಿಗಳು ಕರ್ಮ ಮಾಡುವ ಬಗೆಯನ್ನು ಹೇಗೆ ತಿಳ್ಕೊಳ್ತಾರೆ, ಅಜ್ಞಾನಿಗಳು ಹೇಗೆ ತಿಳ್ಕೊಳ್ತಾರೆ, ಜ್ಞಾನಿಗಳು ಹೇಗೆ ತಿಳ್ಕೊಳ್ತಾರೆ ಅನ್ನುವ ವಿಷಯ, ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಅಂತೀವಲ್ವಾ, ಆ ತರಹ ಅವರಿಬ್ಬರನ್ನು ಕಂಪೇರ್ ಮಾಡಿ ಎಷ್ಟು ಒಂದು ವ್ಯತ್ಯಾಸ ಇರುತ್ತೆ ಅವರ ತಿಳುವಳಿಕೆಯಲ್ಲಿ. ಅಜ್ಞಾನಿಗಳು ಏನಂತ ತಿಳಿತಾರೆ ಕರ್ಮ ಮಾಡುವ ಬಗೆಯನ್ನು, ಜ್ಞಾನಿಗಳು ಹೇಗೆ ತಿಳಿತಾರೆ ಅನ್ನುವುದನ್ನು ರಾಯರು ಬಹಳ ಸುಂದರವಾಗಿ ವರ್ಣನೆ ಮಾಡಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಗೀತಾ ರೀತಿಯಲ್ಲಿ 27 ಶ್ಲೋಕ, 3rd chapter, 3 ಅಧ್ಯಾಯದಲ್ಲಿ 27-28 ಈ ಎರಡು ಶ್ಲೋಕಗಳನ್ನು ನಾವು ನೋಡೋಣ. ಇಲ್ಲಿ 27 ಶ್ಲೋಕದಲ್ಲಿ ಅದಕ್ಕೆ ಪ್ರಕೃತೇ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾ ಅಹಮಿತಿ ಮನ್ಯತೆ. ಇದು ನಮಗೆ ಬಹಳ ಗೊಂದಲವನ್ನು ಉಂಟು ಮಾಡುವ ವಿಷಯವನ್ನು ಸ್ಪಷ್ಟೀಕರಣ ಮಾಡುವಂತೆ, ಅಲ್ಲ ಎಲ್ಲರಿಗೆ ಸ್ವತಂತ್ರ ಕರ್ತವು ನಮಗೆ ಮಾಡಲಕ್ಕೆ, ನಮಗೆ ಸ್ವಲ್ಪ ಮಟ್ಟಿಗೆ ಅತ್ಯಧಿಕ ಸ್ವಾತಂತ್ರ್ಯ ಅಲ್ಲ, ಸ್ವಲ್ಪ ಮಟ್ಟಿಗೆ ನಮಗೆ ಸ್ವಾತಂತ್ರ್ಯ ಇದೆ. ಅಟ್ ಲೀಸ್ಟ್ ಪ್ರಯತ್ನ ಮಾಡುವುದರಲ್ಲಿಯೋ, ಇಚ್ಛೆದಲ್ಲಿಯೋ, ಜ್ಞಾನದಲ್ಲಿಯೋ, ಕ್ರಿಯೆಗಳು ಮಾಡುವುದರಲ್ಲಿಯೋ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಸ್ವಾತಂತ್ರ್ಯ ಇದ್ದದ್ದು ನಮಗೆ ಪ್ರತ್ಯಕ್ಷ ಗೋಚರವಾಗಿ, ಅನುಭವಕ್ಕೆ ಗೋಚರವಾಗಿದೆ. ನಾವು ಕೈ ಎತ್ತಬೇಕಂದ್ರೆ ಎತ್ತೀವಿ, ಹೋಗಬೇಕಂದ್ರೆ ಹೋಗ್ತೀವಿ, ಬರಬೇಕಂದ್ರೆ ಬರ್ತೀವಿ, ಇವೆಲ್ಲ ನಾವು ಮಾಡ್ತಾ ಇದ್ದೀವಿ. ನಮಗೆ ಸ್ವತಂತ್ರ ಕರ್ತೃತ್ವ ಸ್ವಲ್ಪ ಮಟ್ಟಿಗೆ ಇದೆ ಅನ್ನುವ ಒಂದು ಅನುಭವ ಬರುತ್ತೆ. ಆ ಕಾರಣದಿಂದ ಶಾಸ್ತ್ರಗಳ ತಿಳುವಳಿಕೆ, ಅದರ ವಿಧಿ ನಿಷೇಧಗಳು ನಮ್ಗೆ ಅಪ್ಲೈ ಆಗಬೇಕಂದ್ರೆ ನಮಗೆ ಸ್ವಾತಂತ್ರ್ಯ ಇದೆ ಅಂತಲೇ ನಾವು ತಿಳ್ಕೋಬೇಕು ಅನ್ನುವ ಒಂದು ಆರ್ಗ್ಯುಮೆಂಟ್ ಇದೆ, ಜನಗಳು ಹೇಳ್ತಾರೆ. ಅದನ್ನು ಬಹಳ ಸ್ಪಷ್ಟವಾಗಿ, ಅದು ಅಜ್ಞಾನಿಗಳ ಪದ್ಧತಿ, ಅಜ್ಞಾನಿಗಳ ತಿಳುವಳಿಕೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಕೃತೇಹೇ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ. ಪ್ರಕೃತೇಹೇ ಗುಣೈಹಿ, ಇದು ಪ್ರೋಸ್ ಪೊಯಿಟ್ರಿ ಫಾರ್ಮ್ ಹೇಳುವಾಗ ಪ್ರಕೃತೇಹೇ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಂತೇಳಿ. ಅದನ್ನು ನಾವು ಅನ್ವಯ ಮಾಡಿದರೆ, ಪ್ರೋಸ್ ಆರ್ಡರ್ ಇಟ್ಟರೆ ಏನಾಗುತ್ತೆ ಅಂದ್ರೆ, ಪ್ರಕೃತೇಹೇ ಗುಣೈಹಿ ಕ್ರಿಯಮಾಣಾನಿ ಕರ್ಮಾಣಿ, ಪ್ರಕೃತಿಗಳ ಗುಣಗಳಿಂದ ಮಾಡಲ್ಪಟ್ಟಿರುವಂತಹ ಕರ್ಮಗಳು ಸರ್ವಶಃ ಎಲ್ಲವೂ ಕೂಡ ಅಹಂಕಾರ ವಿಮೂಢಾತ್ಮ, ಅಹಂಕಾರದಿಂದ ವಿಮೂಢನಾದವನು ಅಹಂ ಕರ್ತ ಇತಿ ಮನ್ಯತೆ, ನಾನು ಕರ್ತನೆಂದು ಭಾವಿಸುತ್ತಾನೆ. ಆದರೆ ಈ ಶ್ಲೋಕಕ್ಕಷ್ಟೇ ಅಂತಲೇ ಅದನ್ನು ಬಹಳ ಸುಂದರವಾಗಿ ಆಚಾರ್ಯರು ಹೇಳಿದಂತಹ ಭಾಷ್ಯ ತಾತ್ಪರ್ಯಗಳನ್ನು ಆಧಾರವಾಗಿಟ್ಟುಕೊಂಡು ರಾಯರು ಇನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಜ್ಞಾನಿ ಅಜ್ಞಾನಿನಃ ಸಕ್ತ ಇತ್ಯಾದಿ ಶ್ಲೋಕದ್ವಯ ಉಕ್ತಂ ಕರ್ಮ ಅನುಷ್ಠಾನ ವೈಲಕ್ಷಣ್ಯಂ ಪ್ರಪಂಚಯತಿ ಅಂತ ಹೇಳ್ತಾ ಇದ್ದಾರೆ. ಪ್ರಪಂಚ ಅಂದ್ರೆ ಪ್ರಪಂಚೀಕರಣ ಅಂದ್ರೆ ವಿಸ್ತಾರ ಮಾಡುವುದು. ಪ್ರಪಂಚ ವಿಸ್ತಾರ, ಪ್ರಪಂಚ ಅನ್ನುವ ಶಬ್ದಕ್ಕೆ ವರ್ಬ್ ಫಾರ್ಮ್ ನಲ್ಲಿದ್ರೆ ಅದಕ್ಕೆ ವಿಸ್ತಾರ ಮಾಡುವುದು ಅಂತ ಅರ್ಥ. ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನಿ ಅಜ್ಞಾನಿಗಳಿಗಿರುವಂತಹ ಸಕ್ತ ಅಂದ್ರೆ ಜ್ಞಾನಿಗಳು ಕರ್ಮ ಮಾಡುವುದರಲ್ಲಿ ಆಸಕ್ತರಾಗಿರ್ತಾರೆ, ಅಜ್ಞಾನಿಗಳು ಸಕ್ತರಾಗಿರ್ತಾರೆ ಅಂದ್ರೆ ಕರ್ಮ ಫಲದಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ ಅಜ್ಞಾನಿಗಳು. ಜ್ಞಾನಿಗಳು ಆಸಕ್ತಿ ಇಲ್ಲದವರು, ಪರಮ ಮಾಡಿಸುವವನು ದೇವರು, ಫಲವು ಅವನೇ ಕೊಡ್ತಾನೆ, ಎಲ್ಲ ಅವನಿಗೆ ಬಿಟ್ಟಿದ್ದು ಅಂತ ಹೇಳಿ ಜ್ಞಾನಿಗಳಿರ್ತಾರೆ. ನಾನು ಮಾಡ್ತಾ ಇದ್ದೀನಿ, ಫಲ ನನಗೆ ಈ ತರಹ ಬರಬೇಕು ಅನ್ನೋ ಉದ್ದೇಶದಿಂದ ಅಜ್ಞಾನಿಗಳು ಮಾಡ್ತಾರೆ. ಈ ಭೇದವನ್ನು ಇತ್ಯಾದಿ ಶ್ಲೋಕದ್ವಯ ಉಕ್ತಂ, ಮುಂಚೆ ಹೇಳಿದ ಎರಡು ಶ್ಲೋಕಗಳಲ್ಲಿ ಹೇಳಿದ ವಿಷಯವನ್ನು ಇಲ್ಲಿ ಕರ್ಮ ಅನುಷ್ಠಾನ ವೈಲಕ್ಷಣ್ಯಂ ಪ್ರಪಂಚಯತಿ, ಕರ್ಮದ ಅನುಷ್ಠಾನ ಮಾಡುವುದರಲ್ಲಿ ಜ್ಞಾನಿ ಅಜ್ಞಾನಿಗಳಿಗಿರುವ ಭೇದವನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಪ್ರಪಂಚಯತಿ ವೈಲಕ್ಷಣ್ಯಂ, ವಿಲಕ್ಷಣ ಅಂದ್ರೆ ಭೇದ, ಡಿಫರೆನ್ಸ್, ಅವರಿಗಿರುವ ಭೇದವನ್ನು ಪ್ರಪಂಚಯತಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಏನು ಈ ಪ್ರಕೃತೇಹೇ ಇತ್ಯಾದಿ ಶ್ಲೋಕತ್ರಯೇನ, 3 ಶ್ಲೋಕಗಳು ಅಂದ್ರೆ 27, 28, 29 ಈ ಮೂರು ಶ್ಲೋಕಗಳಲ್ಲಿ ಜ್ಞಾನಿ ಅಜ್ಞಾನಿಗಳಿಗಿರುವ ಭೇದವನ್ನು ಬಹಳ ಸುಂದರವಾಗಿ ವಿಸ್ತಾರ ಮಾಡ್ತಾರೆ. ಇವತ್ತು ಮೋಸ್ಟ್ಲಿ 27-28 ಮಾತ್ರ ನೋಡ್ಲಿಕ್ಕಾಗಬಹುದು, ಅದು ಎಷ್ಟಾಗುತ್ತೆ ನೋಡೋಣ. ಇಲ್ಲಿ ಪ್ರಕೃತೇ ಗುಣೈಹಿ ಕ್ರಿಯಮಾಣಾನಿ ಅಂತ ಹೇಳುವುದಾಗ ಪ್ರಕೃತಿಯ ಗುಣಗಳಿಂದ ಮಾಡಲ್ಪಟ್ಟ ಕರ್ಮಗಳು. ಆದರೆ ಈ ಪ್ರಕೃತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು, ಗುಣ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಬಹಳ ಸಿಂಪಲ್ ಆಗಿದೆ, ಪ್ರಕೃತಿಯ ಗುಣಗಳಿಂದ ಮಾಡಲ್ಪಟ್ಟ ಕರ್ಮಗಳು. ಆದರೆ ಪ್ರಕೃತಿ ಅಂದ್ರೆ ಏನು? ನಮಗೆ ಒಂದು ಅರ್ಥ ಗೊತ್ತು, ಪ್ರಕೃತಿ ಅಂತ ಹೇಳಿದ್ರೆ ಮೂಲ ಪ್ರಕೃತಿ, ಜಡ ಪ್ರಕೃತಿ ಅನ್ನೋದು ಒಂದು ಗೊತ್ತು. ಪ್ರಕೃತಿ ಅಂದ್ರೆ ಯಾರಾದ್ರೂ ಏನನ್ನ, ಹೌದು ಅವನ ಪ್ರಕೃತಿ ರೀ, ಅವನ ಸ್ವಭಾವ ಅನ್ನುವ, ಅವನ ಪ್ರಕೃತಿ ಅಂತಹದ್ದು, ಅವನ ಸ್ವಭಾವ ಅಂತಹದ್ದು ಅನ್ನುವ ಪ್ರಯೋಗವು ನಾವು ಮಾಡ್ತೀವಿ ಜೀವನದಲ್ಲಿ. ಸ್ವಲ್ಪ ಮಟ್ಟಿಗೆ ಅದು ಸ್ವಲ್ಪ ಜನಗಳು ಊಹ ಮಾಡಬಹುದು. ಮೂರನೇ ಅರ್ಥ, ಪ್ರಕೃತಿ ಅನ್ನೋ ಶಬ್ದಕ್ಕೆ ಪ್ರಕರ್ಷೇನ ಕೃತಿಮ ಅಂದ್ರೆ ಯಾರು ಪ್ರಕರ್ಷವಾಗಿ ಚೆನ್ನಾಗಿ ಬಹಳ ಶಕ್ತಿಯಿಂದ ಬಹಳ ಪೂರ್ಣವಾಗಿ ಎಲ್ಲವನ್ನು ಮಾಡ್ತಾನೋ ಅವನು ಪ್ರಕೃತಿ, ಅಂದ್ರೆ ಪ್ರಕರ್ಷವಾಗಿ ಕೃತಿ ಮಾಡುವವನು ಯಾರು? ಪರಮಾತ್ಮ. ಈ ಪ್ರಕೃತಿ ಶಬ್ದಕ್ಕೆ ಮುಖ್ಯ ಅರ್ಥ ಪರಮಾತ್ಮನಿಗೆ ಸೇರಿದಂತಹದ್ದು. ಆದ್ರೆ ಗುಣ ಅನ್ನೋ ಶಬ್ದಕ್ಕೆ ಏನು? ಪರಮಾತ್ಮನ ಗುಣಗಳು. ಸೊ ಈ ಅಂದ್ರೆ ನಾವು ಒಟ್ಟಿಗೆ ಮೂರು ಅರ್ಥಗಳನ್ನು ನೋಡಬಹುದು. ಏನು? ಪ್ರಕೃತೇಹೇ ಗುಣೈಹಿ. ಪ್ರಕೃತಿ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಅತ್ರ ಪ್ರಕೃತಿ ಶಬ್ದೇನ. ಸೊ ಹೇಳ್ತಾ ಇದ್ದಾರೆ ರಾಯರು, ವಿಸ್ತಾರ ಮಾಡಿ ಹೇಳ್ತಾರೆ, ಅತ್ರ ಪ್ರಕೃತಿ ಶಬ್ದೇನ, ಇಲ್ಲಿ ಪ್ರಕೃತಿ ಅನ್ನುವ ಶಬ್ದದಿಂದ ಜೀವ ಸ್ವಭಾವ ಈಶ್ವರ ಜಡ ಪ್ರಕೃತಿಯೋ ಗ್ರಾಹ್ಯಾಹ. ಪ್ರಕೃತಿ ಅನ್ನುವುದಕ್ಕೆ ಜೀವ ಸ್ವಭಾವ ಅಂತ ಒಂದು ಅರ್ಥ, ಈಶ್ವರ ಪರಮಾತ್ಮ ಪ್ರಕೃತಿ ಅಂದ್ರೆ ಪ್ರಕೃತಿಯಾದವನು ಪರಮಾತ್ಮ ಅಂತ ಒಂದರ್ಥ, ಈಶ್ವರ ಅಂತ ಒಂದರ್ಥ. ಈಶ್ವರ ಅಂದ್ರೆ ಪರಮಾತ್ಮ, ವಿಷ್ಣುವಿಗೆ ಸಂಬಂಧಪಟ್ಟ ಶಬ್ದ ಈಶ್ವರ ಶಬ್ದ. ಅಲ್ಲಿ ಮೂರನೆಯದು ಜಡ ಪ್ರಕೃತಿ ಅಂದ್ರೆ ಮೂಲ ಪ್ರಕೃತಿ, ಜಡ ಪ್ರಕೃತಿ ಇಲ್ಲ ನಮಗೆ ಇಲ್ಲಿ ವ್ಯಕ್ತವಾದಂತಹ ಕಣ್ಣಿಗೆ ಕಾಣಿಸುವ ಪ್ರಕೃತಿ, ಮೂಲ ಪ್ರಕೃತಿ ಅಂತೆಯೇ ಹೇಳಬೇಕಾಗಿಲ್ಲ, ಇಲ್ಲಿ ಕಣ್ಣಿಗೆ ಕಾಣಿಸುವ ನಮ್ಮ ದೈನಂದಿನ ಪ್ರಕೃತಿಯು ಕೂಡ ಅಂದ್ರೆ ವಾಟ್ ಎವರ್ ವಿ ಸಿ ದ ನೇಚರ್ ಅಂತ ಹೇಳ್ತೀವಲ್ಲ, ಈ ಪ್ರಕೃತಿ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ವ್ಯಕ್ತವಾಗಿರುವಂತಹ ಪ್ರಕೃತಿಯು ಜಡ ಪ್ರಕೃತಿ ಅಂತ ಅರ್ಥ. ಸೊ ಜಡ ಪ್ರಕೃತಿ ಅಂತ ಮೂರನೇ ಅರ್ಥ. ಈ ಮೂರು ಅರ್ಥಗಳಲ್ಲಿ ನಾವು ಗ್ರಹಣ ಮಾಡಬೇಕು ಈ ಪ್ರಕೃತಿ ಶಬ್ದವನ್ನು. ಆವಾಗ ಏನಾಗುತ್ತೆ ಪ್ರಕೃತಿ, ಹಾಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವಶನ್, ಹೇಗೆ ದೇವರಿಗೆ ಜೀವನ ಈಶ್ವರನಿಗೆ ಹೇಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರಕೃತೇ ಪ್ರಕೃಷ್ಟ ಕೃತಿಮತ್ವ ಹೇತುನ ಪ್ರಕೃತಿ ಪದವಾಚ್ಯಸ್ಯ ಹರೇ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಕೃಷ್ಟವಾದ ಪ್ರಕರ್ಷವಾದ ಚೆನ್ನಾಗಿ ಮಾಡುವಂತಹ ಪೂರ್ಣತ್ವವಾಗಿರುವಂತಹ ಕೃತಿಮತ್ವ ಮಾಡುವ ಶಕ್ತಿ ಉಳ್ಳವನು, ಆ ಹೇತುವಿಂದ ಆ ಕಾರಣದಿಂದ ಪ್ರಕೃತಿ ಪದವಾಚ್ಯನಾದವನು ಹರಿ. ಆ ಪ್ರಕೃತಿ ಪ್ರಕೃತೇ ಅಂದ್ರೆ ಹರಿಯ ಪ್ರಕೃತಿಯ, ಇದು ಜೆನೆಟಿವ್ ಕೇಸ್ ಅಂದ್ರೆ ಷಷ್ಠಿ ತತ್ಪುರುಷ. ಷಷ್ಠಿ ತತ್ಪುರುಷ ಪ್ರಕೃತೇ ಅಂದ್ರೆ ಹರೇ ಪ್ರಕೃತಿ ಪದವಾಚ್ಯನಾದ ಹರಿಯ. ಗುಣೈಹಿ ಗುಣಗಳಿಂದ, ಗುಣಗಳಿಂದ ಅಂತ ಹೇಳಿದ್ರೆ ಏನು? ಪರಮಾತ್ಮನ ಗುಣಗಳು. ಯಾವ ಗುಣಗಳು? ಪರಮಾತ್ಮನ ಯಾವ ಗುಣಗಳನ್ನು ಇಲ್ಲಿ ಮೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪರಮಾತ್ಮನ ಗುಣಗಳು ಯಾವುದು? ಇಚ್ಛಾ ಜ್ಞಾನ ಪ್ರಯತ್ನಾದಿ ರೂಪ ಗುಣೈಹಿ ಧರ್ಮೈಹಿ ಸ್ವತಂತ್ರೈಹಿ. ಪರಮಾತ್ಮನ ಸ್ವತಂತ್ರ ಗುಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಪರಮಾತ್ಮ? ಪರಮಾತ್ಮ ಅನಂತ ಅಂತ ಸ್ವತಂತ್ರ ಗುಣಗಳಿವೆ ಅವನಿಗೆ. ಇಲ್ಲಿ ನಮಗೆ ಪ್ರಸ್ತುತವಾಗಿರುವಂತಹ ಕರೆಂಟ್ ಕಾಂಟೆಕ್ಸ್ಟ್ಗೆ ಬರುವಂತಹ ಗುಣಗಳು ಇಲ್ಲಿ ಗುಣೈಹಿ ಗುಣಗಳಿಂದ. ಯಾವ ಗುಣಗಳಿಂದ? ಇಚ್ಛಾ, ಪರಮಾತ್ಮನ ಇಚ್ಛಾ, ಈಶ್ವರೇಚ್ಛಾ ಅಂತ. ಪರಮಾತ್ಮನ ಜ್ಞಾನ, ಈಶ್ವರನ ಜ್ಞಾನ, ಈಶ್ವರ ಜ್ಞಾನ, ಪರಮಾತ್ಮನ ಪ್ರಯತ್ನ, ಈಶ್ವರನ ಪ್ರಯತ್ನ, ಆದಿ ಮುಂತಾದಂತಹ ರೂಪ ಆ ವಿಧವಾದ ಗುಣೈಹಿ ಗುಣಗಳಿಂದ, ಧರ್ಮೈಹಿ ಸ್ವತಂತ್ರೈಹಿ ಅಂದ್ರೆ ಪರಮಾತ್ಮನ ಈ ಸ್ವತಂತ್ರ ಗುಣಗಳಿಂದ. ಅಂದ್ರೆ ಕ್ರಿಯಮಾಣಾನಿ, ಎಲ್ಲದಕ್ಕೂ ನೀವು ಕ್ರಿಯಮಾಣಾನಿ ಅಂತ ಹಾಕೋಬೇಕು. ಪ್ರಕೃತೇ ಗುಣೈಹಿ ಕ್ರಿಯಮಾಣಾನಿ, ಸರ್ವಶಃ ಕ್ರಿಯಮಾಣಾನಿ, ಪ್ರಕೃತಿಯ ಗುಣಗಳಿಂದ, ಪರಮಾತ್ಮನ ಸ್ವತಂತ್ರ ಗುಣಗಳಿಂದ ಮಾಡಲ್ಪಟ್ಟ ಕರ್ಮಗಳು ಅಂತ ಅರ್ಥ. ದಟ್ ಈಸ್ ಲೆವೆಲ್ 1 ಮೀನಿಂಗ್, ದ ಟಾಪ್ ಮೋಸ್ಟ್ ಮೀನಿಂಗ್, ಅಪರ್ ಮೋಸ್ಟ್ ಲೆವೆಲ್ ಮೀನಿಂಗ್ ಅದು. ಎರಡನೇದು ತಗೊಂಡ್ರೆ ತಥಾ ಅದೇ ವಿಧವಾಗಿ ಪ್ರಕೃತೇ ಅಂದರೆ ಸ್ವಭಾವ, ಜೀವ ಸ್ವಭಾವ. ಜೀವ ಸ್ವಭಾವ ಅಂತ ಹೇಳಿದೇನು? ಉತ್ತಮ ಮಧ್ಯಮ ಅಧಮ ರೂಪ ಜೀವರಾಶಿ ಸ್ವಭಾವಸ್ಯ ಪ್ರಕೃತೇ ಪ್ರಕೃತಿಯ ಜೀವ ಸ್ವಭಾವದ. ಎಂತಹ ಜೀವ ಸ್ವಭಾವ? ಮೂರು ವಿಧವಾದ ಜೀವ ಸ್ವಭಾವಗಳು. ಏನು? ಉತ್ತಮ ಜೀವ ಸ್ವಭಾವ, ಮಧ್ಯಮ ಜೀವ ಸ್ವಭಾವ, ಅದಮ ರೂಪವಾದಂತಹ ಜೀವ ಸ್ವಭಾವ. ಈ ಮೂರು ವಿಧವಾದ ಜೀವರಾಶಿಗಳ ಮೂರು ವಿಧವಾದ ಸ್ವಭಾವಗಳ ಷಷ್ಠಿ ತತ್ಪುರುಷ ಅಗೇನ್ ಪ್ರಕೃತೇ ಜೀವ ಸ್ವಭಾವದ. ಗುಣೈಹಿ ಗುಣಗಳಿಂದ, ಅನುಗುಣೈಹಿ ಗುಣೈಹಿ ಅನುಗುಣೈಹಿ, ಅವನಿಗೆ ಅನುಗುಣವಾಗಿ ಇರುವಂತಹ ಮೂರು ಗುಣಗಳು ಅಂದ್ರೆ ಪ್ರಕೃತಿಯ ಜೀವ ಸ್ವಭಾವದ ಅನುಗುಣವಾಗಿ ಇರುವ ಗುಣಗಳು ಮೂರು ವಿಧವಾದ ಗುಣಗಳು ಏನು? ಉತ್ತಮ ಜೀವರಾಶಿಗಳಿಗೆ ತತ್ವಜ್ಞಾನವಿರುತ್ತೆ, ಮಧ್ಯಮ ಜೀವರಾಶಿಗಳಿಗೆ ಮಿಶ್ರ ಜ್ಞಾನವಿರುತ್ತೆ, ಅಧಮ ಜೀವರಾಶಿಗಳಿಗೆ ಮಿಥ್ಯಾ ಜ್ಞಾನವಿರುತ್ತೆ. ಈ ವಿಧವಾಗಿ ಮೂರು ವಿಧ ಜೀವರಾಶಿಗಳಿಗಿರುವಂತಹ ಮೂರು ವಿಧವಾದ ಗುಣಗಳಿಂದ ತತ್ವಜ್ಞಾನ ಮಿಶ್ರ ಜ್ಞಾನ ಮಿಥ್ಯಾ ಜ್ಞಾನಾದಿ ರೂಪ ಧರ್ಮೈಹಿ ಈಶಾಧೀನೈಹಿ. ಮೊದಲನೇ ಲೆವೆಲ್ ಆಫ್ ಮೀನಿಂಗ್ ನಲ್ಲಿ ಸ್ವತಂತ್ರೈಹಿ ಅಂತ ಅರ್ಥ. ಎರಡನೇ ಲೆವೆಲ್ ಆಫ್ ಮೀನಿಂಗ್ ನಲ್ಲಿ ಈಶಾಧೀನೈಹಿ, ಪರಮಾತ್ಮನ ಅಧೀನದಲ್ಲಿ ಇರುವಂತಹ ಮೂರು ವಿಧವಾದ ಜೀವರಾಶಿಗಳ ಮೂರು ವಿಧವಾದ ಗುಣಗಳು ತತ್ವಜ್ಞಾನ ಮಿಶ್ರ ಜ್ಞಾನ ಮಿಥ್ಯಾ ಜ್ಞಾನ ರೂಪವಾದ ಮೂರು ಧರ್ಮಗಳಿಂದ ಗುಣಗಳಿಂದ ಕ್ರಿಯಮಾಣಾನಿ ಮಾಡಲ್ಪಟ್ಟಿರುವಂತಹ ಕರ್ಮಗಳು, ಸರ್ವಶಃ ಎಲ್ಲ ವಿಧವಾಗಿ ಮಾಡಲ್ಪಟ್ಟಿರುವಂತಹ ಕರ್ಮಗಳು ಅಂತ ಸೆಕೆಂಡ್ ಲೆವೆಲ್ ಆಫ್ ಮೀನಿಂಗ್. ತಥಾ ಅದೇ ವಿಧವಾಗಿ ನಾವು ಥರ್ಡ್ ಲೆವೆಲ್ ಆಫ್ ಮೀನಿಂಗ್, ತಥಾ ಪ್ರಕೃತೇಹೇ ಜಡಪ್ರಕೃತೇಹೇ, ಈ ಜಡಪ್ರಕೃತಿಯ ಈ ಲಕ್ಷ್ಮಿಯ ಅಧೀನದಲ್ಲಿರುವಂತಹ ಯಾವ ಜಡಪ್ರಕೃತಿ ಇದೆ, ನಮ್ಮ ಕಣಿಗೆ ಕಾಣಿಸುವಂತಹ ಜಡಪ್ರಕೃತಿ, ಈ ಜಡಪ್ರಕೃತಿಯ ಸಂಬಂಧಿಭಿ ಸಂಬಂಧ ಇರುವಂತಹ ಗುಣೈಹಿ, ಗುಣೈಹಿ ಅಂದ್ರೆ ಏನು? ತತ್ ಕಾರ್ಯಭೂತೈಹಿ ಸತ್ವರಜಸ್ತಮೋ ಗುಣೈಹಿ ಪ್ರಕೃತೇಹೇ ವಿಕಾರಭೂತೈಹಿ ದೇಹ ಇಂದ್ರಿಯ ಅಂತಃಕರಣ ರೂಪಗುಣೈಹಿ. ನೋಡಿದ್ರ ಈಗ ಮೂರನೇದರಲ್ಲಿ ಪ್ರಕೃತೇಹೇ ಅಂದ ಜಡಪ್ರಕೃತಿಯ ಗುಣಗಳು ಅಂತ ಹೇಳುವಾಗ ಜಡಪ್ರಕೃತಿಯ ಗುಣಗಳನ್ನು ಮತ್ತು ಎರಡು ಕ್ಯಾಟಗರೈಸ್ ಮಾಡ್ತಾ ಇದ್ದಾರೆ. ಜಡಪ್ರಕೃತಿಯ ಗುಣಗಳು ಎರಡು ವಿಧವಾದ ಗುಣಗಳು, ಒಂದು ಏನು? ಸತ್ವರಜಸ್ತಮೋ ಗುಣಗಳು, ಜಡಪ್ರಕೃತಿಗೆ ಸಂಬಂಧಪಟ್ಟ ಸತ್ವರಜಸ್ತಮೋ ಗುಣಗಳಿಂದ ಮಾಡಲ್ಪಟ್ಟ ಕರ್ಮಗಳು ಅಂತ ಒಂದರ್ಥ. ಅಂದ್ರೆ ತ್ರೀ ಮೀನಿಂಗ್ಸ್, ಆ ತ್ರೀ ಮೀನಿಂಗ್ ನಲ್ಲಿ ಥರ್ಡ್ ಮೀನಿಂಗ್ ನಲ್ಲಿ ಮತ್ತು ಎರಡು ಸಬ್ ಡಿವಿಷನ್ಸ್, ಪ್ರಕೃತಿಯ ಜಡಪ್ರಕೃತಿಯ ಗುಣಗಳಿಂದ ಮಾಡಲ್ಪಟ್ಟ ಕರ್ಮಗಳು. ಇಂತಹ ಗುಣಗಳು ಸತ್ವರಜಸ್ತಮೋ ಗುಣಗಳಿಂದ ಮಾಡಲ್ಪಟ್ಟಂತಹ ಕರ್ಮಗಳು ಅಂತ ಅರ್ಥ. ಅದು ಒಂದು. ಇನ್ನೊಂದು, ಜಡಪ್ರಕೃತೇಹೇ ಜಡಪ್ರಕೃತಿಯ ವಿಕಾರಭೂತೈಹಿ ದೇಹ ಇಂದ್ರಿಯ ಅಂತಃಕರಣ ರೂಪ ಗುಣೈಹಿ, ಗುಣಗಳಿಂದ ಅಂದ್ರೆ ಯಾವ ಗುಣಗಳಿಂದ? ಈ ಪ್ರಕೃತಿಯ ಜಡಪ್ರಕೃತಿಯ ವಿಕಾರದಿಂದ. ವಿಕಾರ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮೇಶನ್. ವಿ ಲೈಕ್ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಮರ ಕಡಿಬೇಕಂದ್ರೆ ಅದಕ್ಕೆ ಒಂದು ಒಂದು ಆ ಟೂಲ್ ಉಪಯೋಗಿಸ್ತೀರಿ, ಆ ಟೂಲ್ ಅನ್ನು ಉಪಯೋಗಿಸ್ತೀರಿ. ಆರ್ ಯು ಮರ ಕಡಿತೀರಾ, ಸೊ ಯು ಕಟ್ ವಿತ್ ಸಮಥಿಂಗ್. ಆರ್ ಮಡಿಕೆ ಮಾಡಬೇಕಂದ್ರೆ ಆ ಮಡಿಕೆಗೆ ಮಣ್ಣು ಉಪಯೋಗಿಸ್ತೀರಾ, ಮಣ್ಣು ಈಸ್ ಎ ಟೂಲ್, ಆ ಮಣ್ಣನ್ನು ಯು ಚೇಂಜ್ ದ ಶೇಪ್ ಆಫ್ ದ ಮಡ್. ಸೊ ಈ ವಿಧವಾಗಿ ಜಡ ಪ್ರಕೃತಿಯ ಜಡ ವಸ್ತುಗಳ ಶೇಪ್ ಅನ್ನು ಬದಲಾಯಿಸ್ತೀರಾ, ವಿಕಾರ ಬರುತ್ತೆ. ವಿಕಾರ ಅಂದ್ರೆ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಶೇಪ್, ಇಟ್ ಟೇಕ್ಸ್ ಎ ಡಿಫ್ರೆಂಟ್ ಫಾರ್ಮ್. ಈ ವಿಧವಾಗಿ ಪ್ರಕೃತಿಯ ಗುಣಗಳೆಂದರೆ ಪ್ರಕೃತಿಯ ವಿಕಾರ ಭೂತವಾದ ಅಂದ್ರೆ ಟ್ರಾನ್ಸ್ಫಾರ್ಮ್ ಮಾಡಿಫೈ ಆಗ್ತಾ ಇರುವಂತಹ ಪ್ರಕೃತಿಯ ಪಂಚಭೂತಗಳೇ. ಅಂದ್ರೆ ನಾವು ದೇಹವನ್ನು ಮೂವ್ ಮಾಡ್ತೀವಿ, ನಮ್ಮ ಕೈ ಕಾಲು ಅಲ್ಲಾಡಿಸ್ತೀವಿ, ಇವೆಲ್ಲ ಕೂಡ ಒಂದು ವಿಧವಾದ ವಿಕಾರಗಳು. ವಿಕಾರಗಳಂದ್ರೆ ಇಟ್ಸ್ ಮೂವ್ಮೆಂಟ್ಸ್. ಈ ವಿಧವಾದ ಮೂವ್ಮೆಂಟ್ಸ್ ಆಗುತ್ತೆ, ಇವೆಲ್ಲವೂ ಕೂಡ ದೇಹ ಇಂದ್ರಿಯ ಅಂತಃಕರಣ ರೂಪಗುಣೈಹಿ. ದೇಹದ ಇಂದ್ರಿಯಗಳು ಅಂತಃಕರಣಗಳಂದ್ರೆ ಮನಸ್ಸು ಬುದ್ಧಿ ಇವೆಲ್ಲ ಕೂಡ ಅಂತಃಕರಣಗಳು. ಈ ವಿಧವಾದ ಅಂತಃಕರಣ ರೂಪವಾದ ಗುಣಗಳಿಂದ, ಯಾಕಂದ್ರೆ ನಾವು ಯಾವುದೇ ಒಂದು ಕರ್ಮ ಮಾಡಬೇಕಂದ್ರೆ ನೋಡ್ರಿ, ವಿ ಕ್ಯಾನ್ ಡೂ ಎ ಫಿಸಿಕಲ್ ಆಕ್ಷನ್ ಆರ್ ವಿ ಕ್ಯಾನ್ ಡೂ ಎ ಮೆಂಟಲ್ ಆಕ್ಷನ್, ಧ್ಯಾನ ಮಾಡ್ತೀವಿ, ಅದು ಒಂದು ವಿಧವಾದ ಕರ್ಮವೇ, ಅದು ಮಾನಸಿಕವಾದ ಕರ್ಮ. ಅಂದ್ರೆ ಶಾರೀರಿಕ ಕರ್ಮಗಳು ಇವೆ, ಮಾನಸಿಕ ಕರ್ಮಗಳು ಇವೆ, ಎರಡು ಕೂಡ ನಾವು ಬಾಡಿ ಪಾರ್ಟ್ಸ್ ಉಪಯೋಗ ಮಾಡ್ತೀವಿ. ಒಂದಕ್ಕೆ ಫಿಸಿಕಲ್ ಬಾಡಿ ಪಾರ್ಟ್ಸ್ ಅಂದ್ರೆ ಕೈ ಕಾಲು ಉಪಯೋಗಿಸ್ತೀವಿ, ಇನ್ನೊಂದು ಮಾನಸಿಕ ಕರ್ಮಗಳಿಗೆ ಮನಸ್ಸನ್ನು ಬುದ್ಧಿಯನ್ನು ಒಳಗಿರುವಂತಹ ನಮ್ಮ ಅಂತಃಕರಣಗಳನ್ನು ಉಪಯೋಗ ಮಾಡ್ತೀವಿ, ಅದಕ್ಕೆ ಅವು ಕೂಡ ಉಪಕರಣಗಳೇ. ಸೊ ಈ ವಿಧವಾಗಿ ಈ ಪ್ರಕೃತಿಯ ಇಂದ್ರಿಯ ರೂಪವಾದ ಇಂದ್ರಿಯಗಳಿಂದ ಅಂತಃಕರಣಗಳಿಂದ ಇಂತಹ ಗುಣಗಳಿಂದ ಕ್ರಿಯಮಾಣಾನಿ ಕರ್ಮಾಣಿ ಸರ್ವಶಃ, ಈ ಇವುಗಳಿಂದ ಮಾಡಲ್ಪಟ್ಟಿರುವಂತಹ ಕರ್ಮಗಳು ಯಾವುದಿದೋ ನೋಡ್ರಿ, ಇಲ್ಲಿ ನೋಡಿದಾಗ ನಿಮಗೆ ಒಂದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಯಾವುದು ಜೀವನ ಕಂಟ್ರೋಲ್ನಲ್ಲಿಲ್ಲ, ಜೀವ ಸ್ವಭಾವ ನಮ್ಮ ಕಂಟ್ರೋಲ್ನಲ್ಲಿಲ್ಲ, ಈಶ್ವರ ಪರಮಾತ್ಮ ನಮ್ಮ ಕಂಟ್ರೋಲ್ನಲ್ಲಿಲ್ಲ, ಜಡ ಪ್ರಕೃತಿ ನಮ್ಮ ಕಂಟ್ರೋಲ್ನಲ್ಲಿಲ್ಲ, ಯಾವುದು ನಮ್ಮ ವಶದಲ್ಲಿ ಇಲ್ಲ, ಇವು ಎಲ್ಲವೂ ಕೂಡ ಕ್ರಿಯಮಾಣಾನಿ ಕರ್ಮಾಣಿ ಸರ್ವಶಃ. ಈ ವಿಧವಾಗಿ ಇವು ಮಾಡಲ್ಪಟ್ಟಿರುವಂತಹ ಕರ್ಮಗಳು, ಇಂತಹ ಕರ್ಮಗಳು ಸಾಧು ಕರ್ಮ ಮಿಶ್ರ ಕರ್ಮ ಅಸಾಧು ಕರ್ಮಾಣಿ. ಸಾಧು ಕರ್ಮಗಳು ಒಳ್ಳೆ ಕರ್ಮಗಳು, ಮಿಶ್ರ ಕರ್ಮಗಳು ಇನ್ ಬಿಟ್ವೀನ್, ಮಿಕ್ಸ್ಚರ್ ಆಫ್ ಮಿಶ್ರ ಅಂದ್ರೆ ಮಿಕ್ಸ್ಚರ್ ಅಂದ್ರೆ ಸ್ವಲ್ಪ ಒಳ್ಳೆಯದು ಸ್ವಲ್ಪ ಕೆಟ್ಟದು ಮಿಶ್ರವಾಗಿರುವಂತಹ ಕರ್ಮಗಳು, ಅಸಾಧು ಕರ್ಮಾಣಿ ಕೆಟ್ಟ ಕರ್ಮಗಳು, ಇವು ಎಲ್ಲವೂ ಕೂಡ ಪ್ರತಿ ಅದರ ಬಗ್ಗೆ ಅಹಂಕಾರ ವಿಮೂಢಾತ್ಮ, ಅಹಂಕಾರಕ್ಕೆ ಒಳಗಾಗಿದಂತಹ ಮೋಹಕ್ಕೆ ಒಳಗಾಗಿದಂತಹ ಜೀವನ ಯಾವನಿದ್ದಾನೋ ಅವನು ಅಹಂಕಾರ ವಿಮೂಢಾತ್ಮ ಸನ್, ಆ ವಿಧವಾಗಿ ಅಹಂಕಾರ ವಿಮೂಢಾತ್ಮನು ಆಗಿ ಅಂದ್ರೆ ಅಹಂಕಾರಕ್ಕೆ ಒಳಗಾಗಿ ಅವನೇನು ಮಾಡ್ತಾನೆ, ಕರ್ತ ಅಹಂ ಸ್ವತಂತ್ರ ಕರ್ತ ಅಹಂ ಇತಿ ಮನ್ಯತೆ, ನಾನು ಸ್ವತಂತ್ರ ಕರ್ತನೆಂದು ಅಂದು ಭಾವಿಸುತ್ತಾನೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರಾಯರು. ಅಜ್ಞಾನಿಯಾದವನು ಈ ವಿಧವಾಗಿ ತಾನು ಅಹಂಕಾರ ವಿಮೂಢಾತ್ಮ ಸನ್ ಕರ್ತ ಅಹಂ ಸ್ವತಂತ್ರ ಕರ್ತ ಅಹಂ ಇತಿ ಮನ್ಯತೆ, ಯಾರಾದರೆ ಅಹಂಕಾರ ವಿಮೂಢಾತ್ಮನಾಗಿದ್ದಾನೋ ಅವನು ಮಾತ್ರವೇ ನಾನು ಸ್ವತಂತ್ರ ಕರ್ತ ಎಂದು ಭಾವನೆಯನ್ನು ಮಾಡುತ್ತಾನೆ. ಈಶ್ವರ ಸ್ವತಂತ್ರ ಕರ್ತ ಸನ್ ಸ್ವಜ್ಞಾನ ಇಚ್ಛಾದಿನ ಸ್ವಾಧೀನಕರ್ತೃ ತ್ರಿವಿಧ ಜೀವ ಸ್ವಭಾವಂ ಅನುಸೃತ್ಯ ಪ್ರಕೃತಿ ವಿಕಾರ ಜೀವ ಕರಣೈ ಪ್ರಕೃತಿ ಕಾರ್ಯ ಸತ್ವಾದಿ ಗುಣ ರೂಪ ಉಪಾದಾನ ಕಾರಣೇನ ಕರ್ಮ ಕಾರಯತಿ. ಇದನ್ನು ಹೇಗೆ ಕರ್ಮಗಳು ಪ್ರಪಂಚದಲ್ಲಿ ನಡೆಯುತ್ತೆ ಅನ್ನೋದನ್ನು ಒಂದು ವಾಕ್ಯದಲ್ಲಿ ಎಲ್ಲವನ್ನು ಜಸ್ಟ್ ಕಂಡೆನ್ಸ್ ಮಾಡಿಬಿಟ್ಟು ಸಾರವನ್ನು ತೆಗೆದು ರಾಯರು ಹೇಳ್ತಾ ಇದ್ದಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತ ನೋಡ್ರಿ. ಇನ್ ಒನ್ ಸೆಂಟೆನ್ಸ್ ಈ ಕಂಡೆನ್ಸಸ್ ಎವ್ರಿಥಿಂಗ್ ಇನ್ ಒನ್ ಸೆಂಟೆನ್ಸ್. ಈಶ್ವರ ಈ ಸರ್ವೇಶ್ವರನಾದ ಆ ಪರಮಾತ್ಮನು ಸ್ವತಂತ್ರ ಕರ್ತ ಸನ್, ತಾನು ಸ್ವತಂತ್ರ ಕರ್ತನು ಆಗಿ ಸ್ವಜ್ಞಾನ ಇಚ್ಛಾದಿನ ತನ್ನದೇ ಸ್ವತಂತ್ರವಾದ ಜ್ಞಾನ ಇಚ್ಛಾದಿಗಳಿಂದ ಸ್ವಾಧೀನ ಕರ್ತೃ ತನ್ನ ಅಧೀನದಲ್ಲಿ ತಾನೇ ಉಳ್ಳವನಾಗಿ ಕರ್ತೃ ಮಾಡುತ್ತಾ ಇರುತ್ತಾನೆ. ಏನು ಮಾಡ್ತಾನೆ? ಸ್ವಾಧೀನ ಕರ್ತೃ ತ್ರಿವಿಧ ಜೀವ ಸ್ವಭಾವಂ ಅನುಸೃತ್ಯ, ಮೂರು ವಿಧವಾದ ಜೀವರಾಶಿಗಳು ಸಾತ್ವಿಕ ರಾಸಿಕ ತಾಮಸಿಕ ಜೀವರಾಶಿಗಳ ಸ್ವಭಾವಗಳನ್ನು ಅನುಸಾರ ಮಾಡಿಕೊಂಡು ಪ್ರಕೃತಿ ವಿಕಾರ ಜೀವ ಕರಣೈಹಿ ಪ್ರಕೃತಿಯ ವಿಕಾರ ಅಂದ್ರೆ ಮಾಡಿಫಿಕೇಶನ್ ಟ್ರಾನ್ಸ್ಫಾರ್ಮೇಶನ್ ಮ್ಯೂಟೇಷನ್, ಪ್ರಕೃತಿಯನ್ನು ಮ್ಯೂಟೇಟ್ ಮಾಡುತ್ತಾ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡುತ್ತಾ ಆ ಪ್ರಕೃತಿಯ ವಿಕಾರದಿಂದ ಜೀವದ ಕರಣಗಳಿಂದ ಅಂತಃಕರಣಗಳಿಂದ ಪ್ರಕೃತಿ ಕಾರ್ಯ ಸತ್ವಾದಿ ಗುಣ ರೂಪ ಉಪಾದಾನ ಕಾರಣೇನ ಅಂದ್ರೆ ಪ್ರಕೃತಿ ಕಾರ್ಯ ನಡೆಯುವುದಕ್ಕೆ ಸತ್ವ ರಾಜಸಿಕ ತಾಮಸಿಕ ಗುಣ ರೂಪಗಳಾದ ಅದರಿಂದ ಮಾಡಲ್ಪಟ್ಟಿರುವಂತಹ ಅದನ್ನು ಉಪಾದಾನವಾಗಿ ಮಾಡಿಕೊಂಡು, ಉಪಾದಾನ ಅಂದ್ರೆ ಮೆಟೀರಿಯಲ್ ಕಾಸ್, ಎಫಿಷಿಯಂಟ್ ಕಾಸ್ಗೆ ಅದಕ್ಕೆ ಪರಮಾತ್ಮ ಒಬ್ಬನೇ ಎಫಿಷಿಯಂಟ್ ಕಾಸ್. ಪರಮಾತ್ಮನಿಂದ ಹೇಳಿ ಆಯಿತು. ಇಲ್ಲಿ ಉಪಾದಾನ ಕಾರಣವನ್ನು ಹೇಳುವಾಗ ನಮಗೆ ಮೆಟೀರಿಯಲ್ ಕಾಸ್, ಎಫಿಷಿಯಂಟ್ ಕಾಸ್ ಅಂದ್ರೆ ಅದು ನಿಮಿತ್ತ ಕಾರಣ, ಮೆಟೀರಿಯಲ್ ಕಾಸ್ ಅಂದ್ರೆ ಉಪಾದಾನ ಕಾರಣ. ಅಂದ್ರೆ ಮಣ್ಣಿಗೆ ಮಡಿಕೆಗೆ ಮಣ್ಣು ಉಪಾದಾನ ಕಾರಣವಾಗಿದೆ. ದಟ್ ಇಸ್ ಎಕ್ಸಾಂಪಲ್, ನೀವು ಅದು ಮನಸ್ಸಲ್ಲಿ ಇಟ್ಕೋಬೇಕು. ಈ ವಿಧವಾಗಿ ಈ ವಿಧವಾದ ಉಪಾದಾನ ಕಾರಣದಿಂದ ಕರ್ಮ ಕಾರಯತಿ, ಕರ್ಮವನ್ನು ಮಾಡಿಸುತ್ತಾನೆ ಪರಮಾತ್ಮ. ಸ್ವತಂತ್ರನಾಗಿ ಜೀವನನ್ನು ಅಸ್ವತಂತ್ರವನ್ನು ಮಾಡಿ ಕರ್ಮಗಳನ್ನು ಮಾಡಿಸುತ್ತಾನೆ ಅಂತ ಒಟ್ಟಿಗೆ ಕಂಡೆನ್ಸ್ ಮಾಡಿ ಹೇಳಿದ್ದಾರೆ. ಆವಾಗ ತತ್ ಕ್ರಿಯಮಾಣ ಕರ್ಮಣಾಂ ಅಹಮೇವ ಸ್ವತಂತ್ರ ಕರ್ತ ಇತಿ ಆತ್ಮಾನಂ ಅಗ್ನಃ ಜನಃ ಮನ್ಯತ ಇತ್ಯರ್ಥಃ. ಆ ವಿಧವಾಗಿ ಮಾಡಲ್ಪಟ್ಟಿರುವಂತಹ ಕರ್ಮಗಳನ್ನು ಅಹಮೇವ ಸ್ವತಂತ್ರ ಕರ್ತ, ನಾನೇ ಸ್ವತಂತ್ರ ಕರ್ತನೆಂದು ಇತಿ ಈ ವಿಧವಾಗಿ ಆತ್ಮಾನಂ ತನ್ನನ್ನು ಅಜ್ಞಜನಃ ಅಜ್ಞಾನನದಿಂದ ಕೂಡಿರುವಂತಹ ಮನುಷ್ಯನು ಮನ್ಯತ ತಿಳುಕೊಳ್ಳುತ್ತಾನೆ ಇತ್ಯರ್ಥ ಎಂದು ಇದರ ಅರ್ಥ ಅಂಥೇಳಿ ಸ್ಪಷ್ಟೀಕರಣ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಗೀತಾವೃತ್ತಿಯಲ್ಲಿ 27ನೇ ಶ್ಲೋಕದಲ್ಲಿ. ಅಜ್ಞಾನಿಗಳ ಭಾವ ಹೇಗಿರುತ್ತೆ ಅಂಥೇಳಿ, ಅದಾದ ಮೇಲೆ ಜ್ಞಾನಿಗಳ ಭಾವ ಹೇಗಿರುತ್ತೆ, ಅಜ್ಞಾನಿಯಾದವನು ಹೀಗಿರುತ್ತಾನೆ ಅಂತ ಹೇಳಿದ ಮೇಲೆ ಜ್ಞಾನಿಯಾದವನು ಹೇಗಿರ್ತಾನೆ ತತ್ವವಿತ್ ಅಂತ ಹೇಳಿದ್ರೆ, ಅದಕ್ಕೆ 28ನೇ ಶ್ಲೋಕದಲ್ಲಿ ರಾಘವೇಂದ್ರ ಸ್ವಾಮಿಗಳು ಗೀತಾವೃತ್ತಿಯಲ್ಲಿ ಕಾಂಟ್ರಾಸ್ಟ್ ಹೇಳ್ತಾ ಇದ್ದಾರೆ. ಜ್ಞಾನಿಯಾದವನು ಆಯ್ತು ರೀ, ಅಜ್ಞಾನಿ ಎಂತವನು ಅಂತ ನೀವು ಹೇಳಿದ್ದೀರಾ, ಆಯ್ತು ನಮಗೆ ಸ್ವಲ್ಪ ತಿಳಿಯಿತು. ಜ್ಞಾನಿಯಾದವನು ಹೇಗಿರ್ತಾನೆ, ಅವನಿಗೆ ಹೇಗೆ ಸರಿಯಾದ ತಿಳುವಳಿಕೆ ಬರುತ್ತೆ, ಹೌ ವಿಲ್ ಹಿ ಅನಲೈಸ್ ದ ಸಿಚುಯೇಷನ್, ಹೌ ವಿಲ್ ಹಿ ಹ್ಯಾಂಡಲ್ ದ ಸಿಚುಯೇಷನ್ ಅಂತ ಪ್ರಶ್ನೆ ಬಂದರೆ ಅದಕ್ಕೆ 28ನೇ ಶ್ಲೋಕ ಕಾಂಟ್ರಾಸ್ಟ್ ಮಾಡಿ ಹೇಳುತ್ತೆ ಜ್ಞಾನಿಯಾದವನು ಹೇಗಿರ್ತಾನೆ ಅನ್ನೋ ವಿಷಯವನ್ನು ಹೇಳ್ತಾ ಇದ್ದಾರೆ. ತತ್ವವಿತ್ತು ಅಂದ್ರೆ ತತ್ವವಿತ್ ಅಂದ್ರೆ ತತ್ವ ತಿಳಿದವನಾದರೆ ಅವನು ಹೇಗಿರ್ತಾನೆ ಅವನಾದರೆ. ಮಹಾಬಾಹೋ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಂಬೋಧನ ಮಾಡಿ ಹೇಳ್ತಾ ಇದ್ದಾನೆ. ಗುಣಕರ್ಮ ವಿಭಾಗಯೋಹೋ ಗುಣಾ ಗುಣೇಶು ವರ್ತಂತ ಇತಿ ಮತ್ವ ನ ಸಜ್ಜತೆ. ನೋಡ್ರಿ, ಶ್ಲೋಕ ಮೇಲ್ನೋಟಕ್ಕೆ ನೋಡಿದ್ರೆ ನಮಗೆ ಅಷ್ಟು ವಿಸ್ತಾರವಾದ ಅರ್ಥ ಗೊತ್ತಿಲ್ಲ. ಇದರ ಮೇಲ್ನೋಟದ ಅರ್ಥ ನೋಡಿದ್ರೆ ಗುಣಕರ್ಮ ವಿಭಾಗವನ್ನು ಮಾಡಿ ಗುಣಗಳಲ್ಲಿ ಇರುತ್ತೆ ಅಂತ ಹೇಳಿ ತಿಳ್ಕೊಂಡು ಅವನು ಯಾವುದರಲ್ಲಿ ಮುಳುಗಿರುವುದಿಲ್ಲ. ಏನೋ ಸ್ವಲ್ಪ ಸ್ವಲ್ಪ ತಿಳಿದಂಗಾದ್ರೆ ಏನು ಅರ್ಥ ಆಗೋದಿಲ್ಲ. ಇದು ಮೇಲ್ನೋಟದ ಅರ್ಥ ನೋಡಿದ್ರೆ ಜ್ಞಾನಿಯಾದವನು ತತ್ವವಿತ್ತಾದವನು ಗುಣಕರ್ಮಗಳನ್ನು ವಿಭಾಗ ಮಾಡಿ ಗುಣಗಳಿಂದಲೇ ಇರುತ್ತೆ ಅಂತ ಹೇಳಿ ತಿಳ್ಕೊಂಡು ಯಾವುದಕ್ಕೂ ಸಂಘವನ್ನು ಮಾಡುವುದಿಲ್ಲ. ಇಷ್ಟೇ ಒಂದು ಹೇಳಿದ್ದಾರೆ. ಇದು ಏನು ಅರ್ಥ ಆಗೋದಿಲ್ಲ. ಇದನ್ನು ವಿವೃತಿಯಲ್ಲಿ ರಾಯರು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಏವಂ ಅವಿದ್ವಾನ್ ಕರೋತಿ ಚೇತ್ ವಿದ್ವಾನ್ ಕಥಮಿತ್ಯತಃ ತತ್ವವಿದಿತಿ. ಮುಂದೆ ಮುಂಚಿನ ಶ್ಲೋಕದಲ್ಲಿ ಅವಿದ್ವಾಂಸನ ಅಜ್ಞಾನಿಯಾದವನು ಹೀಗೆ ಮಾಡುತ್ತಾನಂತ ಹೇಳಿದ ಮೇಲೆ ವಿದ್ವಾನ್ ಜ್ಞಾನಿಯಾದವನು ಕಥಂ ಹೇಗೆ ಮಾಡುತ್ತಾನೆ ಅನ್ನುವ ಪ್ರಶ್ನೆಗೆ ತತ್ವವಿತ್ ಅನ್ನೋ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಗುಣಕರ್ಮ ವಿಭಾಗ ಯೋಹೋ, ಗುಣಕರ್ಮ ವಿಭಾಗ. ಏನು ಗುಣಕರ್ಮ ವಿಭಾಗ ಅಂತ ಹೇಳ್ತಾ ಇದ್ದಾರೆ? ಗುಣಾಣಾಂ ಇಚ್ಛಾದಿ ಭಗವದ್ ಗುಣಾಣಾಂ ಸತ್ವಾದಿ ಪ್ರಕೃತಿ ಗುಣಾಣಾಂ ಪ್ರಕೃತಿ ವಿಕಾರತೆಯ ಪ್ರಕೃತಿ ಉಪಸಜ್ಜನ ಭೂತ ಚಕ್ಷುರಾದಿ ಇಂದ್ರಿಯ ಶರೀರ ಮನಸಾಂಚ ಅನ್ಯೋನ್ಯಂ ಉಕ್ತ ವಿಧಯ ವಿಭಾಗಸ್ಯ. ಇಷ್ಟೊಂದನ್ನು ಹೇಳ್ತಾ ಇದ್ದಾರೆ ನೋಡ್ರಿ. ಗುಣಕರ್ಮ ವಿಭಾಗ ಅಂತ ಹೇಳಿದೆ ಮುಂಚಿನ ಶ್ಲೋಕದಲ್ಲಿ ನೋಡಿದಂತೆ. ಗುಣಗಳು, ಗುಣಗಳಂದ್ರೆ ಏನು? ಇಚ್ಛಾ, ಭಗವಂತನ ಇಚ್ಛಾ ಗುಣ ಹೇಗಿರುತ್ತೆ, ಭಗವಂತನ ಜ್ಞಾನ ಹೇಗಿರುತ್ತೆ, ಭಗವಂತನ ಇಚ್ಛಾ ಜ್ಞಾನ ಪ್ರಯತ್ನ ಇತ್ಯಾದಿ ಗುಣಗಳು ಒಂದೊಂದು ಹೇಗಿರುತ್ತೆ ಅನ್ನುವುದನ್ನು ತಿಳಿದವನಾಗಿ ಇಚ್ಛಾದಿ ಭಗವದ್ ಗುಣಾಣಾಂ, ಅಷ್ಟೇ ಅಲ್ಲದೆ ಗುಣಾಣಾಂ ಸತ್ವಾದಿ ಪ್ರಕೃತಿ ಗುಣಾಣಾಂ, ಸತ್ವ ರಾಜಸಿಕ ತಾಮಸಿಕವೆನ್ನುವ ಪ್ರಕೃತಿಯ ಗುಣಗಳಲ್ಲಿ ಮತ್ತು ವಿಭಾಗ, ಡಿಫರೆನ್ಶಿಯೇಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಪರ್ ಡಿಫರೆನ್ಸ್ ಬಿಟ್ವೀನ್ ಸತ್ವಗುಣ ರಜೋಗುಣ ಅಂಡ್ ತಮೋಗುಣ, ಇದರ ವಿಭಾಗವನ್ನು ತಿಳಿದವನಾಗಿ ಪ್ರಕೃತಿ ವಿಕಾರತೆಯ ಪ್ರಕೃತಿ ಉಪಸಜ್ಜನ ಭೂತ ಚಕ್ಷುರಾದಿ ಇಂದ್ರಿಯ ಶರೀರ ಮನಸಾಂ. ಆಯಿತು, ಇದನ್ನು ಹೇಳಿದ್ದಾರೆ ಸತ್ವರಜಸ್ತಮ ಗುಣಗಳು. ಅದಾದ ಮೇಲೆ ನಮಗೆ ಪ್ರಕೃತಿಯ ವಿಕಾರದಿಂದ ಬರುವಂತಹ ಗುಣಗಳಲ್ಲಿ ಪ್ರಕೃತಿಯ ಗುಣಗಳು ಅಂದ್ರೆ ಪ್ರಕೃತಿ ಗುಣಗಳ ಎರಡನ್ನು ನೋಡಿ, ಒಂದು ಸತ್ವರಜಸ್ತಮ ಗುಣಗಳಂತ, ಇನ್ನೊಂದು ನಮಗೆ ಸಂಬಂಧಪಟ್ಟ ದೇಹ ಇಂದ್ರಿಯಗಳು ಅಂತಃಕರಣಗಳು ಇದನ್ನು ನೋಡಿದ್ವಿ. ಅದನ್ನು ಹೇಳ್ತಾ ಇದ್ದಾರೆ ಪ್ರಕೃತಿ ವಿಕಾರತೆಯ ಪ್ರಕೃತಿಯನ್ನು ಟ್ರಾನ್ಸ್ಫಾರ್ಮ್ ಮಾಡುವುದರ ಮೂಲಕವಾಗಿ ಪ್ರಕೃತಿ ಉಪಸಜ್ಜನ ಭೂತ, ಉಪಸಜ್ಜನ ಅಂತ ಹೇಳಿದ್ರೆ ಪ್ರಕೃತಿಯಿಂದ ಸೃಷ್ಟಿ ಮಾಡಿದಂತಹ, ಪ್ರಕೃತಿಯಿಂದ ಬಂದಿರುವಂತಹ, ಜಡ ಪ್ರಕೃತಿಯಿಂದ ಸೃಷ್ಟವಾದಂತಹ, ಸಂಸೃಷ್ಟವಾದಂತಹ, ಅದರಿಂದ ಬಂದಿರುವಂತಹ ಉಪಸಜ್ಜನ ಭೂತವಾದಂತಹ, ಸಜ್ಜನ ಅಂದ್ರೆ ಸುಜಿ, ಉಪಸಜ್ಜನ ಅಂದ್ರೆ ಸಬ್ಸಿಕ್ವೆಂಟ್ ಕ್ರಿಯೇಷನ್. ಸೊ ಸಬ್ಸಿಕ್ವೆಂಟ್ ಕ್ರಿಯೇಷನ್ ಅಲ್ಲಿ ಬಂದಿದಂತಹ ಏನು ಬಂದಿದೆ ಪ್ರಕೃತಿಯ ಕ್ರಿಯೆಯಿಂದ ಕ್ರಿಯೇಷನ್ ಅಲ್ಲಿ ಚಕ್ಷುರಾದಿ ಇಂದ್ರಿಯ ಶರೀರ ಮನಸಾಂ, ಕಣ್ಣು ಮೂಗು ಕಿವಿ ಅಂದ್ರೆ ನಮ್ಮ ಇಂದ್ರಿಯಗಳು. ಆ ಇಂದ್ರಿಯಗಳಂತ ಹೇಳಿದಾಗ ನಾಟ್ ಓನ್ಲಿ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದಿ ಇಂದ್ರಿಯಾಸ್ ಬಟ್ ದೇರ್ ಪೊಟೆನ್ಶಿಯಾಲಿಟೀಸ್. ಕಣ್ಣು ಒಂದು ಫಿಸಿಕಲ್ ಆಗಿ ಇದ್ರೆ ಸಾಕಾಗಲ್ಲ, ಆ ಕಣ್ಣಿಗೆ ನೋಡುವ ಶಕ್ತಿಯೂ ಇರಬೇಕು. ಕಿವಿ ಇದ್ರೆ ಸಾಕಾಗಲ್ಲ, ಕಿವಿಗೆ ಕೇಳುವ ಶಕ್ತಿಯೂ ಬೇಕು. ಈ ವಿಧವಾಗಿ ಕಣ್ಣು ಕಿವಿ ಮೂಗು ಇವೆಲ್ಲದಕ್ಕೆ ಇಂದ್ರಿಯಗಳು ಕೊಟ್ಟು, ಆ ಇಂದ್ರಿಯಗಳಿಗೆ ಆ ಇಂದ್ರಿಯಗಳನ್ನು ಉಪಯೋಗಿಸುವ ಶಕ್ತಿಯನ್ನು ಕೊಟ್ಟು, ಶರೀರ ಮನಸಾಂ ಶರೀರ ದೇಹವನ್ನು ಕೊಟ್ಟು, ಆ ದೇಹದಲ್ಲಿ ಮನಸ್ಸನ್ನು ಇಟ್ಟು, ಆ ಮನಸ್ಸಿನಿಂದ ಯೋಚನೆ ಮಾಡುವ ಶಕ್ತಿಯನ್ನು ಕೊಟ್ಟು, ಬುದ್ಧಿಯನ್ನು ಕೊಟ್ಟು, ಬುದ್ಧಿಯಿಂದ ನಾವು ಯೋಚನೆ ಮಾಡುವ ಶಕ್ತಿಯನ್ನು ಕೊಟ್ಟು, ಈ ವಿಧವಾಗಿ ಚ ಅನ್ಯೋನ್ಯಂ ಉಕ್ತ ವಿಧಯ. ಅನ್ಯೋನ್ಯಂ ಅಂದ್ರೆ ಕರೆಸ್ಪಾಂಡಿಂಗ್ ಆಗಿ, ಒಂದು ಸತ್ವ ಜೀವ ಸಾತ್ವಿಕವಾದ ಜೀವ ಇದ್ದರೆ ಅವನಿಗೆ ಒಳ್ಳೆ ಸಾತ್ವಿಕವಾದ ಇಂದ್ರಿಯಗಳನ್ನು ಕೊಟ್ಟು, ಅವನ ಇಂದ್ರಿಯಗಳಿಂದ ಸಾತ್ವಿಕವಾದ ಕರ್ಮಗಳನ್ನು ಮಾಡಿಸ್ತಾ, ಪರಮಾತ್ಮ ಇವನು ಸಾತ್ವಿಕ ಜೀವನಾಗಿದ್ದಾನೆ ಅವನಿಗೆ ಸಾತ್ವಿಕ ಕರ್ಮಗಳನ್ನು ಅವನಿಂದ ಮಾಡಿಸಬೇಕು ಅಂತ ಪರಮಾತ್ಮ ಇಚ್ಛೆಯನ್ನು ಮಾಡಿ, ಆ ಸಾತ್ವಿಕ ಜೀವರಾಶಿಯಿಂದ ಸಾತ್ವಿಕ ಕರ್ಮಗಳನ್ನು ಸಾತ್ವಿಕ ವಿಧಾನಗಳನ್ನು ಕೊಟ್ಟು, ಸಾತ್ವಿಕ ಅವಕಾಶವನ್ನು ಕೊಟ್ಟು, ಸಾತ್ವಿಕ ಕರ್ಮಗಳನ್ನು ಪರಮಾತ್ಮ ಮಾಡಿಸ್ತಾನೆ. ಅದೇ ವಿಧವಾಗಿ ರಾಜಸಿಕ, ಅದೇ ವಿಧವಾಗಿ ತಾಮಸಿಕ ಜೀವರಾಶಿಗಳು ಕೂಡ, ಮೂರು ವಿಧವಾದ ಜೀವರಾಶಿಗಳನ್ನು ಅನ್ಯೋನ್ಯಂ ಉಕ್ತ ವಿಧಯ ಮುಂಚಿನ ಶ್ಲೋಕದಲ್ಲಿ ಹೇಳಿದ ರೀತಿಯಲ್ಲಿ ವಿಭಾಗ ಮಾಡುವುದಂದ್ರೆ ಅಜ್ಞಾನಿಗಳ ವಿಷಯದಲ್ಲಿ ಹೇಗಾದರೆ ಅಜ್ಞಾನಿಗಳಿಗೆ ತಿಳಿಯದೇ ಇರುತ್ತೋ ಆ ವಿಭಾಗ, ಅದೇ ವಿಭಾಗ ಜ್ಞಾನಿಗಳಿಗೆ ಚೆನ್ನಾಗಿ ತಿಳಿಯುತ್ತೆ. ಅವರು ಅದನ್ನು ಚೆನ್ನಾಗಿ ಅನಲೈಸ್ ಮಾಡಿ, ಅದನ್ನು ಡಿಫರೆನ್ಶಿಯೇಟ್ ಮಾಡಿ ಏನು ಮಾಡ್ತಾರೆ, ವಿಭಾಗ ಅಂತಹ ಆ ಮೂರು ವಿಧವಾದ ವಿಭಾಗವನ್ನು ತಿಳಿದವರಾಗಿ, ತಥಾ ಕರ್ಮಚ ಸ್ವತಂತ್ರ ಭಗವತ್ ಕರ್ತೃಕಂ ತದಾಯತ ಜೀವಕರ್ತೃಕಂ ವಿಕಾರರೂಪ ಪ್ರಕೃತಿ ಕರ್ತೃಕಂ ಚ ಇತಿ ಕರ್ಮ ವಿಭಾಗಸ್ಯ. ಮೂರು ವಿಧವಾದ ಕರ್ಮ ವಿಭಾಗ ಅಂದ್ರೆ ಸತ್ವರಜಸ್ತಮೋ ಗುಣಗಳಂತೇಳಿ. ಅಷ್ಟೇ ಅಲ್ಲದೆ ಮೂರು ವಿಧವಾದ ಕರ್ಮ ವಿಭಾಗ, ಲೆವೆಲ್ ಒನ್, ಲೆವೆಲ್ ಟು, ಲೆವೆಲ್ ತ್ರೀ. ಲೆವೆಲ್ ಒನ್ ಸ್ವತಂತ್ರನಾಗಿ ಪರಮಾತ್ಮ ಮಾಡಿಸುವುದು, ಲೆವೆಲ್ ಟು ಅಸ್ವತಂತ್ರನಾಗಿ ಜೀವ ಮಾಡುವುದು, ಲೆವೆಲ್ ತ್ರೀ ಜಡ ಪ್ರಕೃತಿ ಅದು ತಾನು ಜಡವಾಗಿ ಇರು ಮಾಡುವುದು. ನಮಗೆ ಇದು ಒಂದು ಉದಾಹರಣೆ, ಲೌಕಿಕವಾದ ಉದಾಹರಣೆ ಬೇಕಂತ ಹೇಳಿದ್ರೆ, ಹಾಲನ್ನು ತೆಗಿಬೇಕಂತ ಹೇಳಿದ್ರೆ ಅಲ್ಲು ಹಾಲು ಕರೀತಾರೆ. ಕರಿದಾಗ ದ ಫಸ್ಟ್ ಒನ್ ಇಸ್ ಆಕಳ ಹಾಲನ್ನು ಕೊಡತ್ತೆ. ನಿಜವಾಗಿ ಆಕಳ ಹಾಲನ್ನು ಕೊಡೋದಿಲ್ಲ ಅಂತ ಹೇಳಿ ನಮಗೆ ಸಂಶಯ. ಮೊದಲು ಆಕಳ ಹಾಲನ್ನು ಆಕಳು ಮಾಡುವಂತ ಮಿಲ್ಕ್ ಮ್ಯಾನ್, ಹೀ ಸ್ಕ್ವೀಸಸ್ ದ ಮಿಲ್ಕ್ ಔಟ್ ಆಫ್ ದ ಕೌ, ಕೌ ಡಸನ್ ಗಿವ್ ಮಿಲ್ಕ್ ಬೈ ಇಟ್ಸೆಲ್ಫ್, ಕೌ ಅಲ್ಲಿರುತ್ತೆ, ಆಕಳು ಇರುತ್ತೆ. ಆಕಳಿಂದ ಹಾಲನ್ನು ಕೆರೆಯುವವನು ಆಕಳನ್ನು ಕರಿತಾನೆ, ಅದನ್ನ ಹೀ ಜಸ್ಟ್ ಟೇಕ್ಸ್ ದ ಎಕ್ಸ್ಟ್ರಾಕ್ಟ್ ದ ಮಿಲ್ಕ್ ಫ್ರಮ್ ದ ಕೌ, ಅದರಿಂದ ಮಿಲ್ಕ್ ಹಾಲನ್ನು ತೆಗಿತಾನವನು. ಸೊ ಈ ವಿಧವಾಗಿ ಆ ಆಕಳು ಇದೆ, ಆ ಮಿಲ್ಕ್ ಮ್ಯಾನ್ ಆಕಳಿಂದ ಹಾಲು ತೆಗೆಯುವನು ಇದ್ದಾನೆ, ಅದರ ಅಡರ್ ದ ಮಿಲ್ಕ್ ಗಿವಿಂಗ್ ಅಡರ್ ಆಫ್ ದಿ ಕೌ ಅದು ಇರುತ್ತೆ, ಅದರಿಂದ ಹಾಲು ಬರುತ್ತೆ. ಸೊ ಅದು ಜಡ, ಆ ಅಡರ್ ಈಸ್ ಆಕ್ಚುಲಿ ಜಡವಾದದ್ದು, ಅದರಿಂದ ಹಾಲು ಬರುತ್ತೆ. ಆಕಳ ಹಾಲನ್ನು ಆಕಳ ಜೀವ ಇದ್ದಂತೆ ಮಿಲ್ಕ್ ಮ್ಯಾನ್ ಪರ ಈಶ್ವರ ಇದ್ದಂತೆ, ಅಂದ್ರೆ ಕರೆಸ್ಪಾಂಡಿಂಗ್. ನಿಜವಾಗಿ ಆ ಮಿಲ್ಕ್ ಮ್ಯಾನ್ ಆಲ್ಸೋ ಈಸ್ ಅಗೇನ್ ಡಿಪೆಂಡೆಂಟ್ ಅಪಾನ್ ಪರಮಾತ್ಮ. ನಮಗೆ ಲೌಕಿಕವಾದ ಉದಾಹರಣದಲ್ಲಿ ಒಂದು ಅನಾಲಜಿ ಬೇಕಂದ್ರೆ ಅನಾಲಜಿನಲ್ಲಿ ಮಿಲ್ಕ್ ಮ್ಯಾನ್ ಈಶ್ವರ ಇದ್ದಂತೆ, ಆ ಆಕಳ ಅನ್ನುವುದು ಜೀವ ಇದ್ದಂತೆ, ಆ ಅಡ್ಡರ್ ಅನ್ನುವುದು ಜಡವಾದ ಪ್ರಕೃತಿ ಇದ್ದಂತೆ. ಈ ಮೂರು ಬೇಕು. ಈ ಮೂರು ಇದ್ದಾಗ ಹಾಳು ಹೊರಗೆ ಬರುತ್ತೆ. ಒಂದು ಕ್ರಿಯೆ, ಹಾಲು ತೆಗೆಯುವ ಒಂದು ಕ್ರಿಯೆ ನಡೆಯಬೇಕಂದ್ರೆ ಈ ಮೂರು ಬೇಕಾಗಿರುತ್ತೆ. ಈ ವಿಧವಾಗಿ ಪ್ರಪಂಚದಲ್ಲಿ ಯಾವುದೇ ಒಂದು ಕರ್ಮ ನಡೆಯಬೇಕಂದ್ರೆ ಸ್ವತಂತ್ರನಾದ ಪರಮಾತ್ಮ ಇರಬೇಕು, ಅಸ್ವತಂತ್ರನಾದ ಜೀವವು ಇರಬೇಕು, ಜಡ ಪ್ರಕೃತಿಯು ಇರಬೇಕು. ಮೂರು, ಸೊ ತ್ರೀ ಲೆವೆಲ್ಸ್, ಅದು ಒಂದು. ಸೊ ದಟ್ ಇನ್ ಅನದರ್ ವೇ ಆಫ್ ಡಿವಿಷನ್, ಒಂದು ಡಿವಿಷನ್ ಈಸ್ ತ್ರೀ ಲೆವೆಲ್ಸ್, ಇನ್ನೊಂದು ಡಿವಿಷನ್ ಈಸ್ ತ್ರೀ ಕೈಂಡ್ಸ್ ಆಫ್ ಗುಡ್, ಮಿಡಲ್ ಅಂಡ್ ದ ಬ್ಯಾಡ್, ಆ ವಿಧವಾದ ಮೂರು ಡಿವಿಷನ್ಸ್. ಈ ವಿಧವಾದ ಮೂರು ವಿಧವಾದ ವಿಭಾಗಗಳನ್ನು ಕೂಡ ಮಾಡಿ ತಿಳಿದವನಾಗಿ ಪ್ರಕೃತಿ ಕರ್ತೃಕಂಚ ಇತಿ ಕರ್ಮ ವಿಭಾಗಸ್ಯ ತತ್ವವಿತ್ತು ತತ್ವಜ್ಞಾನೀತು ಗುಣಾ ಭಗವದಿಚ್ಛಾದಯ ಗುಣೇಶು ಜೀವಸ್ವಭಾವ ಕರ್ಮಾದಿಷು ಪ್ರೇರಕತ್ವೇನ ವರ್ತಂತೆ. ನೋಡ್ರಿ, ಗುಣಾ ಗುಣೇಶು ವರ್ತಂತ, ಗುಣಗಳು ಗುಣಗಳಲ್ಲಿ ಇರತ್ತೆ. ಅಂದ್ರೆ ಅರ್ಥ ಏನು? ಪರಮಾತ್ಮನ ಸ್ವತಂತ್ರ ಗುಣಗಳು ಜೀವನ ಅಸ್ವತಂತ್ರವಾದಂತಹ ಇಂದ್ರಿಯಾದಿಗಳಲ್ಲಿ ಪ್ರೇರಕತ್ವ ರೂಪದಿಂದ, ಜೀವ ಸ್ವಭಾವ ಕರ್ಮಾದಿಗಳಲ್ಲಿ ಪ್ರೇರಕತ್ವ ರೂಪದಿಂದ ಇರುತ್ತೆ. ಗುಣಾಹ ಗುಣೇಶು ವರ್ತಂತೆ ಅಂತ ಹೇಳಿದರೆ, ಗುಣಾಹ ಭಗವದಿಚ್ಛಾದಯ, ಭಗವದಿಚ್ಛಾದಿ ಗುಣಗಳು ಗುಣೇಶು ಜೀವ ಸ್ವಭಾವ ಕರ್ಮಾದಿಷು ವರ್ತಂತೆ ಇರತ್ತೆ. ಹೇಗಿರುತ್ತೆ? ಪ್ರೇರಕತ್ವೇನ ವರ್ತಂತೆ, ಪ್ರೇರಕತ್ವದಿಂದ ಇರತ್ತೆ. ಅಂದ್ರೆ ಪರಮಾತ್ಮ ಪ್ರೇರಣೆ ಮಾಡ್ತಾನೆ, ಜೀವಗಳು ಕೆಲಸವನ್ನು ಮಾಡ್ತಾರೆ. ಜೀವಗಳು ಸ್ವತಂತ್ರವಾಗಿ ಕೆಲಸವನ್ನು ಮಾಡುವುದಿಲ್ಲ, ಪರಮಾತ್ಮ ಪ್ರೇರಣೆ ಮಾಡಿದಾಗ ಮಾಡ್ತಾರೆ. ಈ ವಿಧವಾಗಿ ಸ್ವತಂತ್ರನಾದ ಪರಮಾತ್ಮ ತನ್ನ ಗುಣಗಳಿಂದ, ಆ ಗುಣಗಳು ಗುಣಗಳಲ್ಲಿ ಜೀವ ಸ್ವಭಾವಾದಿ ಕರ್ಮಗಳಲ್ಲಿ ಪ್ರೇರಕತ್ವದಿಂದ ಇರತ್ತೆ. ಸೊ ಗುಣಾಹ ಗುಣೇಶು ವರ್ತಂತೆ ಅನ್ನೋದ್ರಲ್ಲಿ ಅಷ್ಟು ಒಂದು ಅರ್ಥ ನಿಬಿಡವಾಗಿದೆ, ಅಷ್ಟು ಒಂದು ಅರ್ಥ ಅಡಗಿದೆ. ಸೊ ಅದೇ ವಿಧವಾಗಿ ಭಗವದ್ ಇಚ್ಛಾದಿ ಅನುಸಾರೇಣ ಚ ಗುಣಾಹ ಇಂದ್ರಿಯಾಣಿ ಗುಣೇಶು ಶಬ್ದಾದಿ ವಿಶೇಷ ವರ್ತಂತೆ. ನೋಡ್ರಿ ಇನ್ನೊಂದು ಅರ್ಥ, ಗುಣಾಹ ಗುಣೇಶು ವರ್ತಂತೆ ಅಂತ ಹೇಳಿದ್ರೆ, ಗುಣಾಹ ಅಂದ್ರೆ ಭಗವದ್ ಇಚ್ಛಾದಿ ಅನುಸಾರೇಣ ಚ ಗುಣಾಹ ಇಂದ್ರಿಯಾಣಿ ಗುಣೇಶು. ಗುಣಾಹ ಅಂದ್ರೆ ಭಗವಂತನ ಇಚ್ಛಾದಿ ಗುಣಗಳಿಗೆ ಅನುಗುಣವಾಗಿ ಆ ಗುಣಗಳೇನು, ಗುಣೇಶು ಅಂತ ಹೇಳಿದ್ರೆ ಒಂದೇನು ಜೀವ ಸ್ವಭಾವಾದಿ ಕರ್ಮಗಳಲ್ಲಿ ಅಂತ ಹೇಳಿದ್ವಿ, ಇನ್ನೊಂದು ಗುಣೇಶು ಅಂತ ಹೇಳಿದ್ರೆ ಗುಣಗಳೆಂದ್ರೇನು ಶಬ್ದಾದಿ ವಿಷಯೇಶು. ಗುಣ ಅನ್ನುವ ಶಬ್ದಕ್ಕೆ ನಾವು ಪಂಚತನ್ಮಾತ್ರಗಳಂತೆ, ಶಬ್ದ ಸ್ಪರ್ಶ ರಸ ರೂಪ ಗಂಧ ಅನ್ನುವ ಈ ಪಂಚತನ್ಮಾತ್ರಗಳು ಯಾವ್ದಿದೋ ಆ ಪಂಚತನ್ಮಾತ್ರಗಳಲ್ಲಿ ವರ್ತಂತೆ ವರ್ತಿಸತ್ತೆ. ಅಂದ್ರೆ ಇಂದ್ರಿಯಗಳಿಗೆ ತನ್ಮಾತ್ರಗಳಿಗೆ ಇರುವ ಸಂಬಂಧವನ್ನು ಹೇಳ್ತಾ ಇದ್ರೆ, ಪಂಚೇಂದ್ರಿಯಗಳು ಪಂಚತನ್ಮಾತ್ರಗಳು. ನೋಡ್ರಿ, ಕಿವಿ ಕಣ್ಣು ಕಿವಿಯೆಲ್ಲ ಇದೆ, ನಾವು ಕಣ್ಣಿಂದ ನೋಡುವ ವಸ್ತು ಇಲ್ಲದೆ ಇದ್ರೆ ಕಣ್ಣಿಗೆ ಇದ್ದೇನು ಲಾಭ? ಕಣ್ಣಿರತ್ತೆ, ನೋಡುವ ವಸ್ತು ಇರೋದಿಲ್ಲ, ಕಣ್ಣು ವ್ಯರ್ಥವಾಗುತ್ತೆ. ಇಲ್ಲ ನೋಡುವ ವಸ್ತು ಇರತ್ತೆ, ಕಣ್ಣು ಇರೋದಿಲ್ಲ, ಅದು ವ್ಯರ್ಥವಾಗುತ್ತೆ. ಕಣ್ಣು ಇರಬೇಕು, ವಸ್ತು ನೋಡಬೇಕಾದ ವಸ್ತು ಇರಬೇಕು. ಕಣ್ಣು ಅನ್ನುವ ಇಂದ್ರಿಯ ನೋಡಬೇಕಾಗಿದ ವಸ್ತುವಿನಲ್ಲಿ ವರ್ತಂತೆ ಇರುತ್ತೆ. ಅಂದ್ರೆ ಅದಕ್ಕದು ಒಂದು ಸಂಬಂಧ ಬರುತ್ತೆ. ಆವಾಗ ದ ಆಕ್ಷನ್ ಟೇಕ್ಸ್ ಪ್ಲೇಸ್. ನೋಡುವ ಒಂದು ಕ್ರಿಯೆ ನಡೆಯಬೇಕಂದರೆ ನೋಡಬೇಕಾಗಿದ ವಸ್ತುವಿರಬೇಕು, ನೋಡುವ ಕಣ್ಣಿರಬೇಕು, ಆವಾಗ ನೋಡುವ ಕ್ರಿಯೆ ನಡೆಯುತ್ತೆ. ಅದಕ್ಕೆ ಗುಣಾಹ ಗುಣೇಶು ವರ್ತಂತೆ ಅಂದ್ರೆ, ಗುಣಾಹ ಇಂದ್ರಿಯಾಣಿ ಗುಣೇಶು ಶಬ್ದಾದಿ ವಿಷಯೇಶು ವರ್ತಂತೆ ನಡೆಯುತ್ತೆ. ಇದು ಕ್ರಿಯೆ ನಡೆಯುವ, ಆವಾಗ ಕ್ರಿಯಮಾಣಾನಿ ಕ್ರಿಯೆಗಳು ನಡೆಯುತ್ತೆ. ಈಗ ನೋಡ್ರಿ, ಕಣ್ಣು ನಮ್ಮ ವಶದಲ್ಲಿಲ್ಲ, ಕಣ್ಣು ಕೊಟ್ಟವನು ಪರಮಾತ್ಮ. ಕಣ್ಣಿಂದ ನೋಡಲ್ಪಡುವ ವಸ್ತುಗಳು ನಮ್ಮ ವಶದಲ್ಲಿಲ್ಲ, ಅದನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ. ಈ ವಿಧವಾಗಿ ನೋಡುವ ಒಂದು ಕ್ರಿಯೆ ನಡೆಯಬೇಕಂದ್ರೆ ನಾನು ನೋಡ್ಬೇಕಂದ್ರೆ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ ಎಲ್ಲಾರು. ಅದು ಎಷ್ಟು ಒಂದು ಮೂರ್ಖತ್ವ. ಆ ಜ್ಞಾನಿ ಆದವನು ತಿಳ್ಕೊಳ್ತಾನೆ, ಈ ನನಗೆ ಕಣ್ಣು ಕೊಟ್ಟವನು ಪರಮಾತ್ಮ, ಅವನು ಕಣ್ಣು ಒಳಗೆ ನಿಂತು ಪ್ರೇರಣೆ ಮಾಡುವವನು ಪರಮಾತ್ಮ, ನನಗೆ ನೋಡಬೇಕನ್ನುವ ಇಚ್ಛೆ ಕೊಡುವವನು ಪರಮಾತ್ಮ, ನೋಡಬೇಕಾಗಿದ ವಸ್ತು ಮುಂದೆ ಇಟ್ಟವನು ಪರಮಾತ್ಮ. ಅಂತಹ ಪರಮಾತ್ಮನ ಒಂದು ಪೂರ್ಣ ಶಕ್ತಿಯಿಂದಲೇ ಎಲ್ಲವೂ ನಡೀತಾ ಇದೆ ಅನ್ನುವ ತಿಳುವಳಿಕೆ ಜ್ಞಾನಿಯಾದವನಿಗೆ ಇರುತ್ತೆ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಗುಣಾಹ ಇಂದ್ರಿಯಾಣಿ ಗುಣೇಶು ವರ್ತಂತೆ ಶಬ್ದಾದಿ ವಿಶೇಷ ವರ್ತಂತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅತಃ ಜೀವಸ್ಯ ನ ಕ್ವಾಪಿ ಸ್ವಾತಂತ್ರ್ಯಮಿತಿ ಮಹತ್ವ ನ ಸಜ್ಜತೆ. ಅದಕ್ಕೆ ಜೀವನಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ ಅನ್ನುವುದನ್ನು ತಿಳಿದವನಾಗಿ ಮತ್ವ ತಿಳಿದವನಾಗಿ ನ ಸಜ್ಜತೆ ನಸಜ್ಜತಿ ಅನ್ನುವ ಶಬ್ದಕ್ಕೇನು ಸ್ವ ಆತ್ಮನಃ ಕರ್ತೃತ್ವ ಅಭಿಮಾನೇನ ಸಂಸಾರಮಗ್ನಃ ನಭವತೀತ್ಯರ್ಥ ನ ಸಜ್ಜತೆ ಸಜ್ಜನಾಗೋದಿಲ್ಲ ಸಜ್ಞನಾಗೋದಿಲ್ಲ ಅಂದ್ರೆ ಏನು ಸ್ವ ಆತ್ಮನಃ ತನ್ನದಾದಂತಹ ಕರ್ತೃತ್ವ ಅಭಿಮಾನದಿಂದ ಸಂಸಾರಮಗ್ನನು ಆಗೋದಿಲ್ಲ ಅಂದ್ರೆ ನ ಸಜ್ಜತೆ ಅದಕ್ಕೆ ಸಂಗ್ ಅಂದ್ರೆ ಹಿ ಡಸ್ ನಾಟ್ ಗೆಟ್ ಸಬ್ಮರ್ಜ್ಡ್ ವಾಟ್ ಡಸ್ ಇಟ್ ಮೀನ್ ಬೈ ಹಿ ಡಸ್ ನಾಟ್ ಗೆಟ್ ಸಬ್ಮರ್ಜ್ಡ್ ಸಂಸಾರದಲ್ಲಿ ಮುಳುಗೋಗೋದಿಲ್ಲ ಸಂಸಾರದಲ್ಲಿ ಮುಳುಗೋಗೋದಂದ್ರೆ ಏನು ಸಂಸಾರದಲ್ಲಿ ಮುಳುಗೋದು ಅಂತ ಹೇಳಿದ್ರೆ ನಾನೇ ಕರ್ತ ಅನ್ನುವ ಅಭಿಮಾನ ಎಷ್ಟೆಷ್ಟು ಬೆಳೆದರೆ ಅಷ್ಟು ಸಂಸಾರದಲ್ಲಿ ಮುಳುಗಿದ್ದಾನೆ ಅಂತ ಅರ್ಥ ಸಂಸಾರದಿಂದ ಹೊರಗೆ ಬರಬೇಕಂದ್ರೆ ನಾನೇ ಕರ್ತ ಅನ್ನುವ ಅಭಿಮಾನವನ್ನು ಎಷ್ಟೆಷ್ಟು ಬಿಡ್ತಾನೋ ಅಷ್ಟು ಸಂಸಾರದಿಂದ ಹೊರಗೆ ಬರ್ತಾನೆ ಸಂಸಾರದಿಂದ ಹೊರಗೆ ಬರುವ ಮಾರ್ಗವೇನು ದ ಫಸ್ಟ್ ಈಸಿಯೆಸ್ಟ್ ಸಿಂಪ್ಲೆಸ್ಟ್ ಸ್ಟೆಪ್ ಈಸ್ ಟು ರಿಯಲೈಸ್ ಐ ಆಮ್ ನಾಟ್ ಎನ್ ಇಂಡಿಪೆಂಡೆಂಟ್ ಡೂವರ್ ನಾನು ಸ್ವತಂತ್ರ ಕರ್ತ ಅಲ್ಲ ಅನ್ನುವ ಭಾವನೆ ಬರುವುದು ಇಸ್ ಎ ಫಸ್ಟ್ ಬಿಗ್ ಸ್ಟೆಪ್ ಇನ್ ಕಮಿಂಗ್ ಔಟ್ ಆಫ್ ದಿ ಸಂಸಾರ ಆ ಮೊದಲನೇ ಹೆಜ್ಜೆ ನಾವು ಸರಿಯಾಗಿ ಹಾಕದೇ ಇದ್ದರೆ ಎಲ್ಲ ಕಡೆ ಜಾರಿ ಬೀಳ್ತಾನೆ ಇರ್ತೀವಿ ಸಚ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅನ್ನೋದನ್ನು ಇಲ್ಲಿ ರಾಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ವ ಆತ್ಮನಃ ಕರ್ತೃತ್ವ ಅಭಿಮಾನೇನ ಸಂಸಾರ ಮಗ್ನಃ ನಭವತಿ ಇತ್ಯರ್ಥ ತಾನು ಸಂಸಾರದಲ್ಲಿ ಮುಳುಗುವುದಿಲ್ಲ ಸಂಸಾರ ಮಗ್ನನಾಗುವುದಿಲ್ಲ ಅನ್ನುವ ಕರ್ತೃತ್ವ ಅಭಿಮಾನವನ್ನು ಇಟ್ಟುಕೊಂಡು ಸಂಸಾರ ಮಗ್ನನಾಗುವುದಿಲ್ಲ ಯಾರು ಜ್ಞಾನಿಯಾದವನು ಅಂತೇಳಿ ಜ್ಞಾನಿಯ ಅಪ್ರೋಚ್ ಆಗಿರುತ್ತೆ ಅನ್ನೋದನ್ನು ಕಾಂಟ್ರಾಸ್ಟ್ ಮಾಡಿ ರಾಯರು ತಿಳಿಸ್ತಾ ಇದ್ದಾರೆ ಈ ವಿಧವಾಗಿ ಅಜ್ಞಾನಿಯಾದವರು ಜ್ಞಾನಿಯಾದವರು ಹೇಗೆ ಹೇಗೆ ಟೂ ಆಪೋಸಿಟ್ ಸೈಡ್ಸ್ ಅದರಲ್ಲಿ ಹೇಗೆ ಇರ್ತಾರೆ ಅನ್ನೋದನ್ನು ಫಸ್ಟ್ ಸ್ಟೆಪ್ ಒನ್ ಇಸ್ ಗೋಯಿಂಗ್ ಇನ್ ಈಸ್ಟ್ ಅದರ್ ಒನ್ ಇಸ್ ಗೋಯಿಂಗ್ ಟು ವೆಸ್ಟ್ ಅನ್ನುವುದಂತೆ ಹಾಗೆ ಇಸ್ ಆಪೋಸಿಟ್ ಡೈರೆಕ್ಷನ್ ನಾನು ಸ್ವತಂತ್ರ ಕರ್ತ ಅಂತ ತಿಳಿಯುವುದು ನಾನು ಸ್ವತಂತ್ರ ಕರ್ತ ಅಲ್ಲ ಅಂತ ತಿಳಿಯುವುದು ದೇ ಆರ್ ಆಪೋಸಿಟ್ ಡೈರೆಕ್ಷನ್ಸ್ ಸೊ ನಾವು ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗಬೇಕಂದ್ರೆ ಯಾವ ಡೈರೆಕ್ಷನ್ ತಗೋಬೇಕು ಅನ್ನೋದನ್ನು ರಾಯರಿಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ನಾವು ಇಲ್ಲಿ ನಿಲ್ಲಿಸೋಣ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಶ್ಲೋಕ ಹೇಳೋಣ ಕೃಷ್ಣಾರ್ಪಣಮಸ್ತು ಕಾಯಿನ ವಾಚ ಮನಸ್ಸಿಂದೇರುವ ಅಧ್ಯಾತ್ಮನ ವಾ ಅನುಸು ಸ್ವಭಾವಾತ್ ಕರೋಮಿ ಇದ್ದು ಸಕಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯ.